ಅಂದ್ರೆ ನಿಯತಂ ಮಾಡಬೇಕು ಮಾಡಬೇಕು, ಯಾವುದನ್ನು ಪ್ರಿಸ್ಕ್ರೈಬ್ ಆಗಿದೆ ಅದನ್ನು ಮಾಡ್ತಾರೆ. ನಿಯತ ಅಂದ್ರೆ ಅದು ಪ್ರಿಸ್ಕ್ರೈಬ್ ಡ್ಯೂಟಿ ಎಂಬ ಅರ್ಥದಲ್ಲಿ ಉಪಯೋಗಿಸ್ಬೇಕು. ಅದು ಯಾವ್ದು ಹೇಳ್ತಾರೆ ಒಳ್ಳೇದೇ ಕೆಟ್ಟದ್ದು ಆ ಪ್ರಶ್ನೆ ಇಲ್ಲ, ಮಾಡಬೇಕು ಅಂದ್ರೆ ಮಾಡಬೇಕಷ್ಟೆ. ನಿಯತಂ ಸಂಘರಹಿತಂ, ಅದರಲ್ಲಿ ಅಭಿಮಾನದ ನಂಟೆ ಇಲ್ಲ. ಮತ್ತು ಅರಾಗದ್ವೇಷತಃ ಕೃತಂ, ರಾಗದ್ವೇಷಗಳ ಸಂಪರ್ಕ ಇಲ್ಲ, ಸಿಟ್ಟು ಇಲ್ಲ, ಪ್ರೀತಿನೂ ಇಲ್ಲ. ಕೆಲಸ ಮಾಡಬೇಕು ಅಂದ್ರೆ ಮಾಡಬೇಕಷ್ಟೆ. ಯಾರು ದುಡ್ಡು ಕೊಟ್ಟು ಎಣಿಸ್ಬೇಕು ಎಣಿಸ್ಬೇಕಷ್ಟೇ. ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಕೂತಿರ್ತಾನೆ, ಎಣಸ ಕೆಲಸ ಅಷ್ಟೇ ಅವನಿಗೆ. ಕೊಟ್ಟವರ್ಯಾರು ಬಂದವರ್ಯಾರು ಲೆಕ್ಕ ಇಲ್ಲ ಅವನಿಗೆ. ಬಕ್ಕ ಲೆಕ್ಕ ಸರಿ ಇದೆಲ್ಲ ಅದೇ ಗಮನ ಆ ಕಡೆ. ಇದು ಅರ್ಥ ಮಾಡ್ಕೊಂಡ್ರೆ ನಾವು ನೋಡ್ತಾನೆ, 10 ರೂಪಾಯಿ ನೋಟು ಆ ಕಡೆ ಹಾಕ್ತಾನೆ, 100 ರೂಪಾಯಿ ನೋಟು ಈ ಕಡೆ ಹಾಕ್ತಾನೆ, 700 ಆ ಕಡೆ ಹಾಕ್ತಾನೆ. ಅವನು ಅದ್ರ ಬಗ್ಗೆ ಲೆಕ್ಕ ಸರಿ ಇರಬೇಕು ಅನ್ನೋ ಬಗ್ಗೆ ಎಚ್ಚರಿಕೆ ಇದೆ ಹೊರತು 700 ರೂಪಾಯಿ ನೋಟು ಜೇಬು ಹಾಕೊಂಡ್ಬಿಡೋ ಅದೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ. 10 ರೂಪಾಯಿ ಬಿಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಈಚೆ ಪೈ ಟು ಪೈ ಲೆಕ್ಕ ಕೊಡಬೇಕು. ಅದರಿಂದ ರಾಗದ್ವೇಷತಃ ಕೃತಂ. ಅದಕ್ಕಿಂತ ಮುಖ್ಯವಾಗಿ ಅಫಲಪ್ರೇಪ್ಸುನ ಕರ್ಮ, ಫಲಾಪೇಕ್ಷೆಯ ಹೆಸರೂ ಇಲ್ಲ, ಫಲಾಪೇಕ್ಷೆಯಿಂದ ಮಾಡಲ್ಪಟ್ಟಿದ್ದೇ ಅಲ್ಲ. ಅದನ್ನ ಸಾತ್ವಿಕ ಕರ್ಮ ಅಂತ ಕರೀತಾರೆ. ಇವತ್ತು ನೋಡಿದ್ರೆ ನಾವು ಪಂಚಾಮೃತ ಹಸ್ತೋದಕ ಸರ್ವಸೇವೆ ಬರೆಸ್ತಾರಲ್ಲ, ಯಾವ ಫಲಕ್ಕೋಸ್ಕರ ಬರೆಸಿದ್ರು ಅಂದ್ರೆ ಇಮ್ಮಡಿಯೇಟ್ ಅದು ರಾಜಸ ಆಗಿಬಿಡ, ಸಾತ್ವಿಕ ಆಗೋದೇ ಇಲ್ಲ. ಇವತ್ತು 100ಕ್ಕೆ 90 ಜನ ರಾಜಸ ಕರ್ಮ ಮಾಡೋರು ಒಂದು ಕಡೆಗೆ, ಇನ್ನೂ ಹೆಚ್ಚು ಜನ ಯಾರೋ ಸೇವೆಯಲ್ಲಿ ತಾನು ಸೇರಿಕೊಂಡ್ಬಿಡ್ತಾನ, ಇನ್ನೂ ಮಹಾಮನೋಭಾವ, ತಾನು ಮಾಡಲಿಕ್ಕೆ ತಯಾರಿಲ್ಲ. ಯಾರದೋ ಸೇವೆಯಲ್ಲಿ ಒಂದು ಸಂಕಲ್ಪ, ಸಂಕಲ್ಪ ಒಂದು ಸೇವೆ ಯಾರದೋ ಅದು ತಾಮಸ. ಆದರೆ ಸಂಕಲ್ಪ ತಂದು ಸೇವೆ ತಂದು ಫಲ ಮಾತ್ರ ಇಲ್ಲೇ ಇಲ್ಲ, ಅವನು ಎ ಕ್ಲಾಸ್ ಮನುಷ್ಯ. ಇವತ್ತು ಸಾತ್ವಿಕ ಕರ್ಮ ಅಂದ್ರೆ ಹೀಗಿರಬೇಕು. ಫಲಾಪೇಕ್ಷೆಯ ಬಂತು ಅಂದ್ರೆ ಅನೇಕ ಸರ್ತಿ ಹೇಳಿದೆ, ಒಳ್ಳೆ ಕೀರಿಗೆ ಸೀಮೆಣ್ಣೆ ಒಗ್ಗರಣೆ ಕೊಟ್ಟಾಗೆ ದುರ್ವಾಸನೆ ಬಂದಾಗ ಲೆಕ್ಕ ವೇಸ್ಟ್. ಅಷ್ಟೆಲ್ಲ ಇದೆ ತಗೊಂಡು ಏನ್ ಮಾಡ್ಬೇಕು? ಒಳ್ಳೆ ಹಾಲು, ಒಳ್ಳೆ ಶಾವಿಗೆ, ಒಳ್ಳೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡೋದಕ್ಕೆ ಏನು ಬಾಯಿ ತೆಗೆದು ನೋಡಬೇಕು ಅವನು, ಇಲ್ಲ ವಾ ದುರ್ವಾಸನೆ, ಹಾಕಿದ ತಕ್ಷಣ ಬಾಯಿ ಹಾಕೋದ್ರೆ ಓಡಿಬಿಡ್ಬೇಕಷ್ಟೆ. ಈ ಫಲಾಪೇಕ್ಷೆ ಅಂದ್ರೆ ಅಸಹ್ಯ ಬರಸುತ್ತೆ ಅಂತ ಹೇಳ್ತಾರೆ. ಅದು ಕಮರ್ಷಿಯಲ್ ಆಗಬಾರದು ಅಂತ ಒಳ್ಳೆ ದೃಷ್ಟಾಂತ ಇದು. ಅದು ಎಂದೂ ಮನುಷ್ಯ ವ್ಯಾಪಾರಿ ಆಗಲಿ, ಧರ್ಮ ಅನ್ನೋದು ವ್ಯಾಪಾರಕ್ಕೆಲ್ಲ ಸಾಧ್ಯವೇ ಇಲ್ಲ. ಅದು ಬಂತು ಅಂದ್ರೆ ಅದರ ಸ್ಯಾಂಕ್ಟಿಟಿನೇ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಅದರ ಸ್ಯಾಂಕ್ಟಿಟಿ ಹೋಗಿಬಿಡುತ್ತೆ. ಎಲ್ಲ ವ್ಯವಹಾರ ಮಾಡೋದು ಬೇರೆ, ಜೂಜ್ನಲ್ಲಿ ಪಣ ಇಟ್ಟು ಜೂಜಾಡ್ತಾರೆ ಅಂದ್ರೆ ಕರೆಕ್ಟು. ಯಾಕೆ ಆ ವಿರೋಧ ಎಂಥದ್ದು? ತಾಮಸ ಕಾರ್ಯ ಅದು, ಹೇಳಿ ಕೇಳಿ ತಾಮಸ ಕಾರ್ಯ, ಅದರಿಂದ ಹಾಗೇ ಮಾಡ್ತಾನೆ. ಅದು ಸಾತ್ವಿಕ ಕಾರ್ಯ ಹಾಗಾಗಬಾರದು. ಇನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ ಅನೇಕರಿಗೆ ಗೊತ್ತಿಲ್ಲ. ಪರದೇಶಗಳಲ್ಲಿ ಇವತ್ತೇನು ಈ ಕೌನ್ಸಿಲಿಂಗು, ಈ ಜ್ಞಾನ ಪ್ರಸಾರ ಮಾಡೋದು ಭಾರಿ ಭಾರಿ ಅಭ್ಯಾಸ. ಅದೊಂದು ಫ್ಯಾಷನ್. ಇವತ್ತಿನ ದಿವಸ ಇಷ್ಟು ದಿವಸ ಭಗವದ್ಗೀತೆ ಕಂಡ್ರೆ ಜನಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಅನೇಕರು ಅತ್ಯಾಧುನಿಕರು ತರುಣರು ಭಗವದ್ಗೀತೆ ಹೋಗಿ ಇಷ್ಟಪಡ್ತಾರೆ. ಅದು ದೇವರ ದಿಂಡ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಲ್ಲ, ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇತ್ಯಾದಿಗಳು ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೆ. ಈ ದೃಷ್ಟಿಯಿಂದ ಅದು ಆಸಕ್ತಿ. ಅನೇಕರಿಗೆ ಸಾಮಾನ್ಯವಾಗಿ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದು ಹೇಗೆ? ಇಂಥ ಪುಸ್ತಕ ಹೆಚ್ಚು ಮಾರಾಟ ಆಗೋ ಪುಸ್ತಕ ಓದ್ತಾವೆ. ಕಥೆ ಕಾದಂಬರಿಗಿಂತ ಜಾಸ್ತಿ ಮಾರಾಟ ಆಗೋದು ಅಂಥ ಪುಸ್ತಕಗಳು. ಲಕ್ಷಾಂತರ ಕಾಪೀಸ್ ಖರ್ಚಾಗುತ್ತೆ. ಇವತ್ತು ನಮ್ಮಲ್ಲಿ ಕನ್ನಡದಲ್ಲಿ ಅಂಥ ಪುಸ್ತಕ ಇರೋದು ಕಡಿಮೆ. ಈ ಇಂಗ್ಲೀಷ್ನಲ್ಲಿ ಭಾರಿ ಪಾಪ್ಯುಲರ್ ಬುಕ್ಸ್ ಅವೆಲ್ಲ ಕೂಡ. ಅಲ್ಲಿ ವಿಷಯ 10 ಪುಟದಷ್ಟು ಇರುತ್ತೆ ಅಷ್ಟೇ, 500 ಪುಟ ಬರೆದಿರ್ತಾರೆ ಅವರು. ಹೇಳಿದ್ದೆ ಹೇಳು, ಹೇಳಿದ್ದೆ ಹೇಳು, ಹಿಂದೆ ಹೇಳು, ಮುಂದೆ ಹೇಳು, ಇಂಟ್ರೊಡಕ್ಷನ್ ಹೇಳು, ಕನ್ಕ್ಲೂಷನ್ ಹೇಳು, ಮಧ್ಯೆ ಅದನ್ನೇ ಹೇಳು. ಈ ಸಪ್ಪ ಪುಸ್ತಕ ತಗೊಂಡು ಓದಿದ್ದು ಓದಿದ್ದೆ ಅಂದ್ರೆ ಲಕ್ಷಾಂತರ ಕಾಪಿ ಖರ್ಚಾಗುತ್ತೆ. ಅದು ಮಧ್ಯೆ ಮತ್ತೆ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆಲ್ಲ ಕ್ಲಾಸ್ ಕಂಡಕ್ಟ್ ನೀವು ತಲೆ ತಿರುಗಿ ಹೋಗಿಬಿಡಬೇಕು. ಅದಕ್ಕೆ ಎಷ್ಟು ಗೊತ್ತೇನೋ, ಅದಕ್ಕೆಲ್ಲ ದುಡ್ಡು ತಗೊಳ್ಳೋದವರು ಕ್ಲಾಸಿಗೆ. ಕೆಲವಕ್ಕೆ 1 ಲಕ್ಷ ರೂಪಾಯಿ ತಗೋತಾರೆ ಒಂದು ಕ್ಲಾಸಿಗೆ, 1 ಲಕ್ಷ ರೂಪಾಯಿ ಅಂತ. ಅದು ಫಸ್ಟ್ ರೋ ಬೇರೆ, ಸೆಕೆಂಡ್ ರೋ ಬೇರೆ, ಥರ್ಡ್ ರೋ ಬೇರೆ, ಆ ತರಹ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಪೂರ್ತಿ ಕಮರ್ಷಿಯಲ್. ಅವನ ಯಶಸ್ಸು ಕೇಳಿದರೆ ಬರುತ್ತೆ ಬಿಡುತ್ತೆ, ಅವನಿಗಂತೂ ಬರುತ್ತೆ ಯಶಸ್ಸು. ಸಿಕ್ಕಾಬಿಟ್ಟು ತೊಗೊಂಡ್ಬಿಟ್ಟಿರ್ತಾನಲ್ಲ ಅವನ ಯಶಸ್ಸು ಗ್ಯಾರಂಟಿ. ಅದು ಹೇಳೋ ವಿಚಾರ ಬುರ್ರ ಹಾಕೊ ನಮ್ಮ 2-3 ಅಷ್ಟೇನೆ. ಅದನ್ನೇ ರಿಪಿಟೇಷನ್ ಪ್ರಾಕ್ಟೀಸು, ಕಣ್ಣು ಮುಚ್ಚೋದು, ಲೈಟ್ ಆಫ್ ಮಾಡೋದು, ಇವತ್ತು ಏನೋ ಮಾಡ್ತಿರ್ತಾರೋ, ಡಲ್ ಲೈಟ್ ಹಾಕೋದು, ಕಣ್ಣು ಮುಚ್ಚಿ ಒಳ್ಳೆ ಹೋದು, ಪ್ರಾಣಾಯಾಮ ಮಾಡಿಸ್ತೇವೆ, ಏನೋ ಮಾಡ್ತಾ ಮಾಡ್ತಾ ಅದನ್ನ ಅಂತ ವ್ಯವಸ್ಥೆ. ಅಂತ ಇವತ್ತು ಅಂಥವ್ರು ಕೋಟ್ಯಾಧೀಶರುಗಳು, ಮಿಲಿಯನ್ಸ್ ಆಫ್ ರೂಪಾಯಿ ಲೆಕ್ಕ ಇಲ್ಲೇ ಇಲ್ಲ ಅವರಿಗೆಲ್ಲ, ಡಾಲರ್ಸ್ ಲೆಕ್ಕದಲ್ಲಿ ವಿಚಾರ ಮಾಡ್ತಾರೆ. ಇಲ್ಲಿ ಏನ್ ಕಾಣುತ್ತೆ ಮುಖ್ಯವಾಗಿ, ನಾವೀಗ ಎಲ್ಲ ಫಲ ಅಫಲ ಪ್ರೇಪ್ಸುನ ಅಲ್ಲ, ಅದು ಬರೀ ಫಲಾಪೇಕ್ಷೆಯಿಂದ ಮಾಡೋ ಲೌಕಿಕ ಫಲವೇ, ಧನ ಧಾನ್ಯಗಳೇ ಅವರ ಜೀವನದ ದೊಡ್ಡ ಉದ್ದೇಶ. ಹೆಸರಿಗೆ ಅಧ್ಯಾತ್ಮ ನಡೆಯೋದೆಲ್ಲ ಇದೇನೆ. ಇವತ್ತು ಮೂರ್ತಿಗಳನ್ನು ಕದ್ದು, ಅನೇಕರು ಮೂರ್ತಿಗಳನ್ನು ಕದೀತಾರೆ, ದೊಡ್ಡ ದೊಡ್ಡ ಪ್ರಾಚೀನ ವಿಗ್ರಹಗಳನ್ನು ಕದೀತಾರೆ, ಅದನ್ನು ಮಾರಾಟ ಮಾಡಿ ಪೂಜೆಗಲ್ಲ. ಕದ್ದು ವಿಗ್ರಹ ಪೂಜೆ ಕೂಡ ಮಾಡಬಾರದು, ಆ ವಿಚಾರ ಬೇರೆ. ಕದ್ದು ಪೂಜೆ ಮಾಡಲಿಕ್ಕೂ ಉಪಯೋಗಿಸಬಾರದು, ಕದಿಯೋದೇ ತಪ್ಪು. ಅದನ್ನು ಮಾರೋದು ಮತ್ತೆ ಅದನ್ನು ಹೀನಾಯವಾದ ರೀತಿಯಲ್ಲಿ ಮಾಡೋದು. ಎಂಥ ದೇವರನ್ನ ಪವಿತ್ರ ವಿಗ್ರಹಗಳನ್ನು ಹಾಗೆ ಮಾಡ್ತಾರಲ್ಲ, ಎಂಥ ತಾಮಸ ಕರ್ಮ ಆಗುತ್ತೆ ಅದು. ಬರೀ ರಾಜಸ ಆಗೋದಿಲ್ಲ, ತಾಮಸವೇ ಆಗತ್ತೆ. ಆ ದೃಷ್ಟಿಯಲ್ಲಿ ಅಪರ ಪ್ರೇಪ್ಸುನಾ ಕರ್ಮ ಎತ್ತತ್ ಸಾತ್ವಿಕ ಮುಚ್ಚತೆ. ಇನ್ನು ಎರಡನೆಯ ಭಾಗ, ಅವನೇನ್ ಮಾಡ್ತಾನೆ ಈಗ? ಯಾವಾಗಲೂ ಕೂಡ ಈ ರಾಜಸ ಕರ್ಮ ಮಾಡ್ತಕ್ಕಂಥ ವ್ಯಕ್ತಿ ಬರೀ ಅವನಿಗೆ ಫಲಾಪೇಕ್ಷೆ ಉಂಟು. ಎತ್ತು ಕಾಮೇಪ್ಸುನಾ ಕರ್ಮ. ಮುಖ್ಯವಾಗಿ ಬಯಕೆಯನ್ನು ಇಟ್ಟುಕೊಂಡ್ಬಿಟ್ಟಿರ್ತಾನೆ, ಅದಕ್ಕೋಸ್ಕರ ಮಾಡ್ತಾ ಹೋಗ್ತಾನೆ. ಕ್ರಿಯತೆ ಬಹುಲಾಯಾಸಂ, ಭಾರಿ ಕಷ್ಟಪಟ್ಟು ಮಾಡ್ತಾನೆ. ಫಲಾಪೇಕ್ಷೆ ಇದೆ ಮತ್ತು ದುಃಖ ಇದೆ, ದುಃಖ ಮೋಹಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಬಯಕೆ ಇದೆ, ದುಃಖ ಇದೆ, ಜೊತೆಗೆ ಬಹಳ ಮುಖ್ಯವಾಗಿ ದೇಹಕ್ಕೆ ತುಂಬಾ ಆಯಾಸ ಪಟ್ಕೋತಾನೆ, ಕಷ್ಟಪಡ್ತಾನೆ, ಫಲ ಮಾತ್ರ ಕಡಿಮೆನೆ. ಅಂಥ ಕೆಲಸಗಳನ್ನ ರಾಜಸ ಕೆಲಸ ಅಂತ ಕರೀತಾರೆ. ಈ ಗುಡ್ಡ ತೋಡಿ ಇಲಿ ತೆಗೆಯೋದು ಅಂತ ಹೇಳ್ತಾರಲ್ಲ ಆ ಟೈಪ್, ಭಾರಿ ಶ್ರಮ ಜಾಸ್ತಿ, ಫಲ ಭಾರಿ ಕಡಿಮೆ, ಆಯಾಸ ಜಾಸ್ತಿ, ಆಸೆ ಆಕಾಂಕ್ಷೆಗಳು ಜಾಸ್ತಿ, ಇಂಥ ಕರ್ಮಗಳನ್ನ ರಾಜಸ ಕರ್ಮ ಅಂತ ಕರೀತಾರೆ. ಮತ್ತೆ ಲೌಕಿಕ ಕರ್ಮಗಳೆಲ್ಲ ರಾಜಸ ಕರ್ಮನೇ ಹೆಚ್ಚು ಕಡಿಮೆ. ಲೌಕಿಕ ಕರ್ಮಗಳೆಲ್ಲ ರಾಜಸ ಕರ್ಮ, ಜ್ಞಾನ ಕಾರ್ಯವೆಲ್ಲ ಸಾತ್ವಿಕವಾದದ್ದು. ಈ ಲೌಕಿಕವಾಗಿರತಕ್ಕಂಥ ಕಾರ್ಯಗಳು ಸಾಮಾನ್ಯವಾಗಿ ತುಂಬಾ, ಇವತ್ತು ಅನೇಕರು 30 ವರ್ಷ ಆಗಿರೋದ್ರೆ ಇನ್ನೂ ಕೂಡ 50 ವರ್ಷಕ್ಕಿಂತ ಜಾಸ್ತಿ ಆಯಾಸ ಪಡ್ಕೊಂಡಿರ್ತಾರೆ. ಆಗಲೇ ಹಗಲು ರಾತ್ರಿ ಓವರ್ ವರ್ಕೇ ಅದು ಒಂದು, ಅದೇ ಕೆಲವು ಕೆಲಸಗಳಿಗಂತೂ ಮೆಂಟಲ್ ಅಲರ್ಟ್ನೆಸ್ ಭಾರಿ ಬೇಕು, ಸಿಕ್ಕಾಬಿಟ್ಟು ಅಲರ್ಟ್ ಆಗಿರಬೇಕು, ಕಣ್ಣು ಮೊದಲಾದವುಗಳು ಜಾಗೃತವಾಗಿರಬೇಕು, ಮನಸ್ಸು ಬಹಳ ಅಲರ್ಟ್ ಆಗಿರಬೇಕು, ಟೈಮ್ ನೋಡಿದ್ರೆ ರೆಸ್ಟ್ಲೆಸ್. ಅವು ಎಷ್ಟು ಆಯಾಸ ಆಗುತ್ತೆ ಯೋಚನೆ ಮಾಡಿ, ಬರೋ ಫಲ ಎಷ್ಟು? 1 ಲಕ್ಷ 2 ಲಕ್ಷ ಅಂತ ಹೇಳಬಹುದು. ಎಷ್ಟು ಲಕ್ಷಗಳು ಕೂಡ ಆರೋಗ್ಯದ ಮುಂದೆ ಅಲ್ಲ, ಆಯುಷ್ಯದ ಮುಂದೆ ಅಲ್ಲ ಅಂತ ನಾನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಬೆಲೆ ಕಟ್ಟಕ್ಕೆ ಬರುತ್ತೆ ಯೋಚನೆ ಮಾಡಿ. 1 ಲಕ್ಷಗಟ್ಟಲೆ ಲಾಭ ಬಂತು, ಡಾಕ್ಟ್ರಿಗೆ 1 ಕೋಟಿ ಕೊಟ್ಟು ಏನು ಉಪಯೋಗ ಅದರಿಂದ? ಆಮೇಲೆ ಏನು ಪ್ರಯೋಜನ? ಸಂಪಾದನೆ ಮಾಡಬೇಕಾದರೂ ದುಃಖನೇ, ಅದು ಇಟ್ಕೊಳ್ಳೋಕ್ಕಂತೂ ಸಾಧ್ಯವಿಲ್ಲೇ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಆ ದೃಷ್ಟಿಯಲ್ಲಿ ಕ್ರಿಯತೆ ಬಹುಲಾಯಾಸಂ ಅಂತ ಹೇಳಿದ್ದಾರೆ. ಎತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತತ್ ರಾಜಸ ಬುದಾಹೃತಂ. ಅದನ್ನು ರಾಜಸ ಕರ್ಮ ಅಂತ ಕರೀತಾರೆ. ನಾವು ಯೋಚನೆ ಮಾಡ್ತಾ ಹೋದರೆ ನಾವು ಯಾವುದಾದ್ರು ಕೆಲಸಕ್ಕೆ ಹೋದ ತಕ್ಷಣ ಯೋಚನೆ ಮಾಡಬೇಕು, ಇದು ಸಾತ್ವಿಕವಾಗುತ್ತೋ ರಾಜಸವಾಗುತ್ತೋ ತಾಮಸವಾಗುತ್ತೋ. ಸಾತ್ವಿಕ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಮಾಡಲೇಬೇಕು ಅದನ್ನು, ರಾಜಸ ಅಂದ ತಕ್ಷಣ ಆದಷ್ಟು ಬಿಡಲಿಕ್ಕೆ ಪ್ರಯತ್ನ ಪಡಬೇಕು, ತಾಮಸ ಅಂದರೆ ಮಾಡಲಿಕ್ಕೆ ಹೋಗಲೇಬಾರದು, ಬಿಟ್ಟೇ ಬಿಡಬೇಕು. ರಾಜಸದ್ದು ಇನ್ನು ಮಿಡ್ಲ್ ಬರುತ್ತೆ, ಸಾತ್ವಿಕ ಮಾಡಲೇಬೇಕು, ತಾಮಸ ಬಿಡಲೇಬೇಕು. ರಾಜಸ ಕೆಲವೊಂದು ಮಾಡಬಹುದು, ಕೆಲವೊಂದು ಬಿಡಬಹುದು ಅಷ್ಟೇ, ಬಹಳ ಸೀರಿಯಸ್ ಏನೂ ಅಲ್ಲ. ಆದರೆ ಇವೆರಡು ಅತಿರೇಕಗಳು, ಕ್ರಿಯತೆ ಬಹುಲಾಯಾಸಂ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ಆಚಾರ್ಯ ತಾತ್ತ ನಿರ್ಣಯದಲ್ಲಿ ಹೇಳುತ್ತಾರೆ, ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ತೀರ್ಥಯಾತ್ರೆ ಮಾಡ್ತಾನೆ, ವ್ರತ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ದೇವರಲ್ಲಿ ಭಕ್ತಿ ಒಂದಿಲ್ಲ, ಅದೆಲ್ಲ ಏನು? ಶ್ರಮಯೇವ ಹಿ ಕೇವಲಂ, ಬರೀ ಆಯಾಸನೇ ಹೊರತು, ದುಃಖಪಟ್ಟಿದ್ದು ಹೊರತು ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳಿ ಕ್ರಿಯತೆ ಬಹುಲಾಯಾಸಂ ಅಂತ ಇಲ್ಲಿ ಹೇಳಿದರೆ ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ಧರ್ಮ ಸನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಹ ನೋತ್ಪಾದಯೇ ಜಜಿರತಿಂ ಶ್ರಮಯೇವ ಹಿ ಕೇವಲಂ. ಮಾಡ್ತಕ್ಕಂಥ ಕರ್ಮಗಳು ಭಗವಂತನಲ್ಲಿ ಭಕ್ತಿಯನ್ನು ಹೆಚ್ಚಿಸ್ತಾ ಹೋದರೆ ಆ ಕರ್ಮಗಳನ್ನೆಲ್ಲ ಬರೀ ಶ್ರಮ ಅಂತ ಕರಿಬೇಕೇ ಹೊರತು ಸಾರ್ಥಕ ಅಂತ ಕರೀಲೇಬಾರದು. ರಾಜಸ ಕರ್ಮಗಳ ದುರ್ಯೋಧನ ಮಾಡಿದ ಯಜ್ಞಯಾಗಗಳು ಎಷ್ಟು ಭಯಂಕರವಾದವುಗಳು, ಹೆಸರಿಗೆ ಒಳ್ಳೆಯದು, ಫಲವೆಲ್ಲ ಕೆಟ್ಟದ್ದೇನೆ, ಉದ್ದೇಶ ಕೆಟ್ಟದಾದ್ದರಿಂದ, ರೀತಿ ಕೆಟ್ಟದಾದ್ದರಿಂದ, ದೇವರಲ್ಲಿ ಭಕ್ತಿ ಇಲ್ಲದೆ ಹೋಗಿದ್ರಿಂದ ಹಾಗಾಯಿತು. ಇನ್ನು ತಾಮಸ ಕರ್ಮವನ್ನು ಹೇಳುತ್ತಾನೆ ಭಗವಂತ, ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷಚ ಪೌರುಷಂ ಮೋಹೇನ ಆರಭ್ಯತೆ ಯತ್ತತ್ ತತ್ತಾಮಸ ಉದಾಹೃತಂ. ಇದು ತಾಮಸ ಕರ್ಮದ ಲಕ್ಷಣ, ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷಚ ಪೌರುಷಂ ಕ್ರಿಯತೆ ಬಹುಲಾಯಾಸಂ ತತ್ ತಾಮಸಂ ಉದಾಹೃತಂ. ಅಲ್ಲಿ ಮೊದಲನೇ ನೋಡಿ, ಅನುಬಂಧಂ, ಒಂದು ಕೆಲಸ ಮಾಡ್ತಾನೆ ಅದಕ್ಕೇನೇನು ಆಗುತ್ತೆ ಯೋಚನೆ ಮಾಡೋದೇ ಇಲ್ಲ, ಕಲ್ಲು ಹೊಡೆದ್ರೆ ಓಡಿಬಿಟ್ಟೆ ಆ ಕಡೆಗೆ, ಯಾರ ತಲೆ ಬಿತ್ತು ಯೋಚನೆ ಇಲ್ಲ, ಏನಾಯ್ತು ಯೋಚನೆ ಇಲ್ಲ. ಅದಕ್ಕೇನು ಮಾಡ್ತಾನೋ ಅದರದ್ದೇನು ಪರಿಣಾಮ ಏನು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಒಂದು ಕೆಲಸ ಮಾಡಿದ್ರೆ ಏನು ಪರಿಣಾಮ, ಇವತ್ತು ಆ ಬಗ್ಗೆ ಯೋಚನೆ ಇಲ್ಲೇ ಇಲ್ಲ. ತೋಚ್ತು ಮಾಡ್ದ ಹೊರಟ, ಬಾಳೆಹಣ್ಣು ತಿಂದ ಸಿಪ್ಪೆ ಬಿಸಾಕ್ದ ಹೊರಟುಬಿಟ್ಟ, ಬಿದ್ದರೆ ಏನಾಗುತ್ತೆ ಯೋಚನೆ ಮಾಡಬೇಕಲ್ಲ. ಬಿದ್ದು ಇವನೇನೋ ಅಂತಿಂದ, ಒಂದು 2 ತಾಸು ಎಂಜಾಯ್ ಮಾಡ್ತಾನೆ ಅಷ್ಟೇನೆ, ಆದ್ರೆ ಬಿದ್ದವನು ಕೆಲವೊಮ್ಮೆ ಶಾಶ್ವತವಾಗಿ ಕೈಕಾಲು ಕಳ್ಕೊಂಡ್ಬಿಡಬಹುದು. ಅದು ಯೋಚನೆ ಮಾಡೋದೇ ಇಲ್ಲ. ಅನುಬಂಧಂ ಅನ್ನೋ ಪದ ಇಂಪಾರ್ಟೆಂಟ್. ಅರ್ಜುನ ಅದಕ್ಕೆ ಹೇಳ್ತಾನೆ, ಯುದ್ಧ ಮಾಡಿಬಿಡುತ್ತೇನೆ, ಈ ಗಂಡಸರು ಸಾಯ್ತಾರೆ, ಧರ್ಮ ಹೋಗಿಬಿಡುತ್ತೆ, ಅಧರ್ಮ ಬರುತ್ತೆ, ಹೆಂಗಸರು ಉಳಿತಾರೆ, ಅವರಿಗೆ ಅವ್ರ ಮೇಲೆ ಆಕ್ರಮಣವಾಗುತ್ತೆ, ವರ್ಣ ಸಾಂಕರ್ಯವಾಗುತ್ತೆ, ಅದನ್ನು ಪಿತೃಕಾರ್ಯಗಳು ತಪ್ಪಿ ಹೋಗುತ್ತೆ, ಅವ್ರ ನರಕವಾಗುತ್ತೆ, ಎಷ್ಟೆಲ್ಲ ಯೋಚನೆ ಮಾಡ್ತಾನಲ್ಲ. ಅನುಬಂಧಂ ಅವರ ಅಪೆಂಡಿಕ್ಸ್ ಅಂತ ಕೊಡ್ತಾರಲ್ಲ ಆ ಟೈಪ್, ಅದನ್ನ ಏನಾಗುತ್ತೆ ಯೋಚನೆ ಮಾಡಬೇಕು. ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯದ ಫಲ ಏನು? ತಾನೇನೋ ಮಕ್ಕಳಿಗೆ ಸ್ಮೋಕ್ ಮಾಡಿಬಿಟ್ಟ, ಏನಾಗುತ್ತೆ ಯೋಚನೆ ಮಾಡಬೇಕಂತ ಮೊದಲು ಸಮನೆ ಶುರು ಮಾಡ್ತಾನೆ. ಕೇಳಿದ್ರೆ ನೀನೇ ಮಾಡ್ತೀಯ, ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಅವನಿಗಾಗಲೇ. ಎಷ್ಟೋ ತಪ್ಪುಗಳನ್ನ ತಾನು ಮಾಡಿದಾಗ ಜನಗಳ ಮೇಲೆ, ತನ್ನವರ ಮೇಲೆ, ಇವತ್ತು ಎಷ್ಟೋ ಜನ ಪ್ರೊಫೆಸರ್ಗಳು ಪಾಪ ಸ್ಮೋಕ್ ಮಾಡ್ಕೊತಾ ಓಡಾಡ್ತಾರೆ ಹುಡುಗರ ಎದುರಿಗೆ. ಅವನು ಏನ್ ನೀತಿಯನ್ನು ಹೇಳ್ತಾನೆ ಈ ಮಧ್ಯೆ? ಅವ್ನು ಬದಲು ಕಲಿಯೋದು ಅದನ್ನೇ, ಪಾಠ ಕಲಿತಾನೋ ಬಿಡ್ತಾನೋ ಯಾರಿಟ್ ಅದನ್ನೊಂದು ಪಾಠ ಕಲಿತು ಬಿಡ್ತಾನೆ. ಅದಕ್ಕನುಬಂಧಂ, ಅದನ್ನೇ ಭಗವಂತ ಹೇಳಿದ್ರು, ಯದ್ಯದಾಚರತೆ ಶ್ರೇಷ್ಠ ತತ್ತ ದೇವೇತರೋ ಜನ. ದೊಡ್ಡವರು ಏನ್ ಮಾಡ್ತಾರೆ ಅದು ಊರವರು ತಕ್ಷಣ ಅನುಸರಣೆ ಮಾಡ್ತಾರ, ಆದ್ರಿಂದ ಅದರ ಪರಿಣಾಮ ಏನು ಅಂತ ಯೋಚನೆ ಮಾಡದೆ ಏನನ್ನೂ ಮಾಡಬಾರದು. ದುರ್ಯೋಧನ ಯುದ್ಧ ಮಾಡಿದ, ಎಷ್ಟು ಕೋಟಿ ಜನ ಸತ್ರು ಗೊತ್ತಾದ್ರಿಂದ, ಮನುಷ್ಯರು, ಆನೆಗಳು, ಕುದುರೆಗಳು, ರಥಗಳು, ಎಷ್ಟು ಆಸ್ತಿ ಪಾಸ್ತಿ ಎಷ್ಟು ಹಾಳಾಯ್ತು. ಅದರಿಂದ ಏನು ಯೋಚನೆ ಮಾಡಲಿಲ್ಲ ಅವನು, ತನ್ನ ದ್ವೇಷ ಸಾಧನೆ ಮಾಡಬೇಕು ಅಷ್ಟು ಜನ ಸಾಯ್ಬೇಕು. ಈ ಟೆರರಿಸ್ಟ್ಗಳು ಒಂದು ಬಾಂಬ್ ಎಷ್ಟು ಹೋಗ್ಬಿಡ್ತಾರೆ, ಎಷ್ಟು ಅನ್ಯಾಯ ಅವರು ಯೋಚನೆ ಮಾಡ್ತಾರ, ಅವರು ಎಷ್ಟು ಜನ ಸಾಯ್ತಾರೆ, ಅವ್ರು ಎಷ್ಟು ಬಂಧುಗಳು ಅನಾಥರಾಗ್ತಾರೆ, ಅವರ ಜೀವನ ಏನೇನಾಗುತ್ತೆ ಏನು ಯೋಚನೆ ಮಾಡೋದೇ ಇಲ್ಲ. ಒಂದು ಕ್ಷಣ ಅಷ್ಟೇ ಬರೆ ಕೊಟ್ಕೊತಾನೆ ಬೆಂಕಿಗೆ, ಆ ಕ್ಷಣಕ್ಕೆ ಶುರು ಅನ್ನುತ್ತೆ, ಅದ್ರ ಪರಿಣಾಮ ಎಷ್ಟು ದಿವಸ ಇರುತ್ತೆ ಯೋಚನೆ ಮಾಡಿ. ಅದಕ್ಕೆ ಅನುಬಂಧಂ, ಪ್ರತಿಯೊಬ್ಬ ಮನುಷ್ಯ ಕೂಡ ತಾನೇನು ಕಾರ್ಯವನ್ನು ಮಾಡ್ತಾನೆ ಅದರ ಪರಿಣಾಮ ಏನಾಗುತ್ತೆ ಎಂಬ ಯೋಚನೆ ಮಾಡದೆ ಹೋದರೆ ಅದು ತಾಮಸ ಕರ್ಮ, ಕ್ಷಯಂ, ಅದು ಎಷ್ಟು ಅನಾಹುತವಾಗುತ್ತೆ ಅನ್ನೋ ಯೋಚನೆ ಮಾಡೋದಿಲ್ಲ. ಪರಿಣಾಮ ಬೇರೆ, ಅನಾಹುತ ಬೇರೆ. ಪರಿಣಾಮ ಯೋಚನೆ ಮಾಡದೇ ಮಾಡಿಬಿಡ್ತಾನೆ. ಯೋಚನೆ ಮಾಡೋದೇ ಫಸ್ಟ್ ಸೈನ್ ಸಾತ್ವಿಕವಾಗಲಿಕ್ಕೆ. ಯೋಚನೆ ಮಾಡದೆ ಹೋದರೆ ಅದು ತಾಮಸನೇ, ಕ್ಷಯಂ. ಹಿಂಸಾಂ, ಉಳಿದವರಿಗೆ ಎಷ್ಟು ನೋವಾಗುತ್ತೋ ಯೋಚನೆ ಮಾಡಬೇಕು. ಹಿಂಸಾಂ, ಉಳಿದವ್ರಿಗೆ ಎಷ್ಟು ಸಂಕಟವಾಗುತ್ತೆ ಅದರಿಂದ. ತಾನೇನೋ ಮಾಡದ, ಯಾರೋ ಹೋಗ್ತಿದ್ದು ಜೋರ ತೊಳ್ಕೊಂಡ ಹೊರಟುಬಿಟ್ಟ, ತಪ್ಪಂತ ಬಿದ್ದರು. ಇವನೇನು ಅರ್ಜೆಂಟ್ ಸಿನಿಮಾಕ್ಕೆ ಹೋಗೋಣ, ಅವನೇನು ದೊಡ್ಡ ಮಹಾತ್ಕಾರಕ್ಕೆ ಹೊರಡೋನಲ್ಲ, ಅವ್ರಿಗೆ ಯಾರೋ ಕಾಲ ಮುರುಗ. ಹಿಂಸಾಂ, ಎಷ್ಟು ನೋವಾಯಿತು ಯೋಚನೆ ಮಾಡಲೇ ಇಲ್ಲ. ಕ್ಷಯಂ ಹಿಂಸಾಂ, ಅನ್ನೋದು ಎಷ್ಟೋ ಜನ ಅರ್ಥ ಮಾಡಿಬಿಡ್ತು. ಎಲ್ಲೋ ಹೋಗ್ತಾರೆ ತಿಂದುಬಿಡ್ತಾರೆ, ನೋಡೋದಕ್ಕಾಗೇನೋ ತಿಂದ ಕಾಣಿಸುತ್ತೆ, ರೋಗ ಬಂತು, ಇಡೀ ಜೀವನ ಪೂರ್ತಿ ಹಾಳಾಗಿ ಹೋಗುತ್ತೆ. ಒಂದು ದಿವಸದ ಆಸೆಗೋಸ್ಕರ, ಒಂದು ದಿವಸದ ಸ್ವಲ್ಪತ್ತಿನ ಆಹಾರಕ್ಕೋಸ್ಕರ ಸಿಕ್ಕಲ್ಲಿ ತಿಂದು ಸಿಕ್ಕಲ್ಲಿ ಕುಡಿದು ಸಾಯಲಕ್ಕೊಂದು ಲೋಟ ನೀರು ಸಾಕಷ್ಟೇ. ಯಾವುದೋ ರೋಗ ಬರ್ತಿರತಕ್ಕಂತೆ ಒಂದು ಲೋಟ ನೀರು ಕುಡಿದು ಜೀವನ ಕಳ್ಕೊಂಡ್ಬಿಡ್ಬೋದು. ವಿಷದಂತೆ ಕೆಲಸ ಮಾಡುತ್ತೆ ಮನುಷ್ಯ, ಯೋಚನೆ ಮಾಡೋದೇ ಇಲ್ಲ. ಯಾರೋ ನೀರು ಕೇಳುತ್ತಾರೆ, ಯಾರು ಬಿಟ್ಟಿರ್ತಾರೆ, ಹಿಂದೆ ತೊಟ್ಟೆ ಕೊಟ್ಬಿಡ್ತಾನೆ ಹೋಗ್ಬಿಟ್ಟು. ಏ ಕುಡ್ಕೊಂಡು ಹೋಗ್ಲಿ ಅವನು, ಸರಿ ಕುಡ್ಕೊಂಡು ಬಂದಿದೆ, ಅವನು ಸತ್ತವರು ಯಾರು ಜವಾಬ್ದಾರ ಇದರಿಂದ? ಆಕ್ಚುಲಿ ಮರ್ಡರ್ ಮಾಡಿದ ಪಾಪ ಬರುತ್ತೆ ಇವನಿಗೆ. ಅದಕ್ಕೆ ಕುಡಿಯೋ ನೀರ ಯಾವ ನೀರು ಕೇಳಬೇಕು ಫಸ್ಟ್, ಕುಡಿಯೋದಿರು ಅಂತ ಒಳ್ಳೇದಾದ್ರೆ ಕೊಡಬೇಕು. ಅದು ಇಲ್ಲ ಅಂಬೋದು ಆಸೆ, ಅದಕ್ಕಿಂತ ಯಾವುದೋ ಕೊಟ್ಟು ಹಾಳು ಮಾಡೋದಕ್ಕಿಂತ ಒಳ್ಳೆ ನೀರು ಇಲ್ಲ ಅಂತ ಹೇಳಬೇಕು. ಆದರೆ ಶಾಸ್ತ್ರ ಹೇಳ್ತದೆ ನೀರನ್ನು ಇಲ್ಲ ಅಂತ ಹೇಳಿಬೇಡಿ, ನೀವು ಕುಡಿಲಕ್ಕೆ ಅಂತ ಇಟ್ಕೊಂಡಿದ್ರೆ ಅದರಲ್ಲೇ ಕೊಡಬೇಕೆ ಹೊರತು ಇಲ್ಲ ಅಂತ ಹೇಳಿಬೇಡಿ ಅಂತ ಹೇಳುತ್ತೆ. ಒಂದು ತಂಬಿಗೆ ಇದೆ ಅರ್ಧವನಿಗೆ ಕೊಡಿ, ಒಂದು ತೋಟದೇ ಅರ್ಧ ಕೊಡಿ. ನಮ್ಮ ಶಾಸ್ತ್ರ ಪ್ರತಿಪಾದನೆ ಮಾಡೋದು ಹಾಗೆ, ಬಂದು ಕೇಳೋನು ಯಾರು ಬೇಕಾದಾಗಿಲ್ಲ, ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳುತ್ತಾರೆ. ಯಾವನೇ ಕೇಳಲಿ ಅವನ ವಂಶ ಏನು, ಕುಲ ಏನು, ಗೋತ್ರ ಏನು, ಡೇಟ್ ಆಫ್ ಬರ್ತ್ ಅವೆಲ್ಲ ಏನು ಬೇಕಾಗಿಲ್ಲ, ಅದು ಬಾಯಾರಿಕೆ ಆಗಿದೆ ಕೊಡಬೇಕಷ್ಟೇ. ಇದಕ್ಕೆ ಯಾವ ಪಾತ್ರವನ್ನು ನೋಡಬೇಕಾಗಿಲ್ಲ ಅಂತ ಹೇಳುತ್ತಾರೆ. ಅವನು ಹಸಿದವನಿಗೆ ಅನ್ನ, ಬಾಯಾರಿದವನಿಗೆ ನೀರು. ಆದರೆ ನಾವೇ ಕರೆದು ಕೊಡಬೇಕಾದ್ರೆ ಬೇರೆ ಸೆಲೆಕ್ಷನ್ ಮಾಡಬಹುದು. ಅವನಾಗಿ ಬಂದು ದುಃಖ ಪಡುತ್ತಿದ್ದಾಗ ಇದು ಯಾವುದನ್ನೂ ಕೇಳಬಾರದು, ಇದು ಎಷ್ಟು ನೋವಾಗತ್ತೆ. ಅನವೇಕ್ಷ ಪೌರುಷಂ, ಇನ್ನು ಮುಂದಿನ ಮಾತು. ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಪೌರುಷಂ ಅನವೇಕ್ಷ, ನಮ್ಮ ಶಕ್ತಿ ಎಷ್ಟು ಅಂತ ನೋಡದೆ ಪ್ರಯತ್ನ ಮಾಡಬಾರದು ಅಂತ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಅದು. ಯಾರು ದೊಡ್ಡ ಆಕ್ಷನ್ ಹಾಕ್ತಾ ಇರ್ತಾರೆ, ಒಂದು ಕೋಟಿ ಎರಡು ಕೋಟಿ ಅಂದ್ರೆ 10 ರೂಪಾಯಿ ಇಲ್ಲ, ನಾನು ತೊಗೊಳ್ಬಿಟ್ಟು ನಾನು ಆಗ್ತೇನೆ ಅಂತ ಹೇಳಿದ್ರೆ ಹುಚ್ಚಾಟಿಕರೆ ನೋಡಿ ಜೇಬ್ ನೋಡ್ಕೊತಾನೆಲ್ಲ ದಾರಿ ಬಿಡ್ತಾನೆ ಆ ಕಡೆಗೆ, ನನ್ನ ಕೈಯಲ್ಲಿ ಆಗೋದಿಲ್ಲ. ಅದು ಹೇಗೋ ಆ ರೀತಿಯೇ ಮಾಡಬೇಕು. ತುಂಬಾ ಜನ ಮರ್ತು ಬಿಡ್ತಾರೆ, ತಮ್ಮ ಯೋಗ್ಯತೆಗೆ ಮೀರಿ ಏನೋ ಮಾಡ್ಲಿಕ್ಕೆ ಹೋಗ್ತಾರೆ. ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವರ ಸಂಶಯ. ಈ ಮಾತನ್ನ ಧೃತರಾಷ್ಟ್ರ ದುರ್ಯೋಧನ ಹೇಳ್ತಾನೆ, ಪಾಂಡವರಲ್ಲಿ ದ್ವೇಷ ಮಾಡ್ತೀಯಲ್ಲ, ಪಾಂಡವರು ಯಾರು ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ಪಾಂಡವರು ಎಂಥವರು? ಸ್ವಬಾಹು ವೀರ್ಯಾಪ್ತ ಮಹಾಶ್ರೇಯೋಹಿತೆ, ತಮ್ಮ ಸ್ವಂತ ಶಕ್ತಿಯಿಂದ ಅಷ್ಟು ಮುಂದೆ ಬಂದಿದ್ದಾರೆ ಹೊರತು ನಿನ್ನಂತೆ ಇಲ್ಲ. ಧೃತರಾಷ್ಟ್ರ ಆಗೊಮ್ಮೆ ಯೋಗಮ್ಮೆ ಅಂತ ಒಳ್ಳೆ ಮಾತಾಡಿರ್ತಾನೆ, ಆದರೆ ಕೆಲವೊಮ್ಮೆ ಆ ದುರ್ಯೋಧನ ಹೇಳಿದ ಕುಣಿದಿರ್ತಾನೆ ಪಾಪ. ಇನ್ನು ಕೃಷ್ಣ ಅಂತನೂ ಉದ್ಯೋಗಪುರದಲ್ಲಿ ಹೇಳ್ತಾನೆ ದುರ್ಯೋಧನ, ಏನು ಪಾಂಡವ ಯುದ್ಧ ಮಾಡಕ್ಕೆ ಹೋಗ್ತೀಯಾ, ಪಾಂಡವ ಏನ್ ತಿಳ್ಕೊಂಡಿದ್ದೀಯ ಅವ್ರನ್ನ ಅಂತ ಕೇಳ್ತಾನೆ. ಯುದ್ಧ ಮಾಡ್ತೇನೆ ಅಂತ ಹೇಳ್ತೀಯಲ್ಲ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕರ್ಣ ಇದ್ದಾನೆ, ಏನೇನೋ ಮಾತಾಡ್ತೀಯಲ್ಲ, ಪಾಂಡವರಲ್ಲಿ ಭೀಮ ಇದ್ದಾನೆ ಗೊತ್ತಾ ಅಂತ ಹೇಳ್ತಾನೆ ಕೃಷ್ಣ. ಮಹಾಭಾರತ ಓದಬೇಕು, ಎಲ್ಲಾ ಮೂಲದಲ್ಲೂ ಸಿಗುತ್ತದ್ದು. ನೀವೆಲ್ಲ ಭೀಮನ ಯುದ್ಧ ಮಾಡ್ತೀರ, ನೀವೆಲ್ಲ ಕೂಡ ಭೀಷ್ಮರು ಮಾಡ್ತಾರ, ದ್ರೋಣರು ಮಾಡ್ತಾರ? ನಹೀಮೇ ಸರ್ವ ರಾಜಾನಃ ಪರ್ಯಾಪ್ತಾಃ ಸಹಿತಾಸ್ತ್ವಯ ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖ ಮಾಹವೇ ಕೃಷ್ಣನ ಮಾತಿದ್ದು. ನೀವೆಲ್ಲ ಒಟ್ಟಾಗಿ ಬಂದರೂ ಕೂಡ ಭೀಮಸೇನನ ಮೇಲೆ ಯುದ್ಧ ಮಾಡೋದಲ್ಲ, ಆತ ಕೋಪಗೊಂಡ್ರೆ ಆತನ ಮುಖ ನೋಡೋ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿದ್ದಾನೆ ಕೃಷ್ಣ. ಹೇಳಿದ ಅತ್ಯಂತ ಕಠಿಣವಾದ ಮಾತಿದು, ಸತ್ಯವಾದ ಮಾತು ಕೂಡ. ಭೀಮಸೇನೇ ಮುಖ ನೋಡೋ ಯೋಗ್ಯತೆ ನಿಮಗಿಲ್ಲ, ಯುದ್ಧ ಮಾಡ್ತೀರಾ? ಇಲ್ಲಿ ಹೇಳ್ತಾ ಅನವೇಕ್ಷಚ ಪೌರುಷಂ, ತಮ್ಮ ಶಕ್ತಿ ಸಾಮರ್ಥ್ಯ ಇಲ್ದೇನೆ ಮಾತಾಡ್ಲಿಕ್ಕೆ ಹೋಗಬಾರದು. ಮೊದಲೇ ಸಣ್ಣ ಕೆಲಸ ಅಭಿತತಿ ಇರಲಿ ಅಂತ ಕೇಳಿದ್ರೆ ಮುಗಿತವನ ಕಥೆಯಲ್ಲಿ. ಇನ್ನೇನು ಮಾಡಬೇಕಾಗಿಲ್ಲ, ಏಕವಚನ ಸಾಕು ಅವನು ಹೊರಗೆ ಕಳಿಸ್ಲಿಕ್ಕೆ. ನಾ ಮಾಡೋದಿಲ್ಲ ಅಂದ್ರೆ ಸಾಕು, ಓಡಿಸಿಬಿಡ್ತಾರೆ. ಯಾಕೆ ಅದು ಸರ್ಕಾರ ನಿಯಮ ಪ್ರಕಾರ ತಪ್ಪು ಅವನು ಅನ್ಕೊ ಅನ್ನಕ್ಕೆ ಸಾಧ್ಯ ಇಲ್ಲ, ಅವನು ಅನ್ನಕ್ಕೆ ಬರೋದಿಲ್ಲ, ಆಗೋದಿಲ್ಲ. ವಿನಯದಿಂದ ಹೇಳಬೇಕೆ ಹೊರತು ಕೆಟ್ಟದಾಗ ಹೇಳಕ್ ಬರೋದಿಲ್ಲ. ಅಂದ್ರೆ ಡಿಸಿಪ್ಲಿನ್ ಎಂಬುದು ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಲೌಕಿಕದಲ್ಲಿ ಫಾಲೋ ಮಾಡ್ತಾರೆ. ಸುಪೀರಿಯರ್ಸ್ ಆಗಲ್ಲ, ಏನ್ ಮಾಡಿದ್ರೂ ಉಳಿಲಕ್ಕಾಗೋದಿಲ್ಲ. ಅದಕ್ಕೆ ಸೋತ್ತಮ ದ್ರೋಹ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಅದು ನಮ್ಮ ಸರ್ಕಾರಗಳು ಇನ್ನೂ ಭಾರಿ ಕ್ರೂರವಾದ ರೀತಿಯಲ್ಲೇ ಉಂಟು. ಆ ಒಂದು ಕಾರಣ ಕೊಟ್ರೆ ಯಾಕೆ ಆ ರೀತಿ ಎಂದಿ ಅಂತ ಕೇಳಾಗೇ ಇಲ್ಲ. ಅದು ಒಬೀಡಿಯಂಟ್ ಇಲ್ಲ, ಮುಗಿದೋಯ್ತು, ಬ್ಯಾಡ್ ಸೇರ ಕತೆ ಮುಗಿತಾ ಉಂಟು. ಇಷ್ಟರ ಮಟ್ಟಿಗೆ ನಿಯಮ ಉಂಟು. ಅದಕ್ಕೆ ಅನವೇಕ್ಷಚ ಪೌರುಷಂ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನೋಡದೇನೆ ಎಂದು ನಾವು ಪ್ರಯತ್ನ ಪಡಬಾರದು. ದುರ್ಯೋಧನ ಪ್ರಯತ್ನ ಕೃಷ್ಣನೇ ಕಟ್ಟಕ್ಕೆ ಹೋಗ್ತಾನಲ್ಲ, ಎಂಥ ವ್ಯಕ್ತಿ ಅವನು? ಕೃಷ್ಣನೇ ಕಟ್ಟಬೇಕು. ಕೃಷ್ಣ ಒಬ್ಬನೇ ಬಂದಿದ್ದಾನೆ, ಸಾತ್ವಿಕ ಒಬ್ಬನೇ ಇದ್ದಾನೆ, ಅಂತ ಹೆಚ್ಚು ಸೈನ್ಯ ಗಿನ್ನೆ ಏನೂ ಇಲ್ಲ. ಚಕ್ರೈಕನು ತಂದ ಕಾಣಲಿಲ್ಲ, ನಾವಿಷ್ಟು ಜನ ಇದ್ದೇವೆ, ನಮ್ಮದೇ ಸಭೆ ಬೇರೆ, ಎಲ್ಲ ಅನುಕೂಲವಾಗಿದೆ ಅಂತ ಕಟ್ಟಕ್ಕೆ ಹೋಗಿ ಆಗಿದ್ದೇನು ಮನುಷ್ಯನ ಕೆಲಸ. ಕೃಷ್ಣ ಹೇಳ್ತಾನೆ, ಏನಯ್ಯ ನಾನು ಏನೇ ತಿಳ್ಕೊಂಡಿದ್ದೇನೆ, ಈಗ ನೋಡು ನಾನು ಯಾರು ಅಂತ ಕೃಷ್ಣ ತೋರಿಸಿದಾಗ ನೋಡೋ ಯೋಗ್ಯತೆ ನಾನು ಕಣ್ಬುಚ್ಕೊಂಡ್ಬಿಡ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅನವೇಕ್ಷಚ ಪೌರುಷಂ, ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಗಮನಿಸ್ತೇನೆ ಎಂದು ಕೆಲಸ ಮಾಡಬಾರದು. ಇವತ್ತು ವೈದ್ಯರು ಇದೇ ಮಾತನ್ನ ಹೇಳುತ್ತಾರೆ, ವಯಸ್ಸಾಗ್ತಾ ಆಗ್ತಾ ಹೋಗುತ್ತಲ್ಲ, ನಿಮ್ಮೆಲ್ಲ ಶಕ್ತಿ ಕೆಲಸಗಳನ್ನು ಕೂಡ ನಿಮ್ಮ ಶಕ್ತಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳುತ್ತಾರೆ. ಜಾಸ್ತಿ ಮಾಡಿದನೋ ಓವರ್ ಸ್ಟ್ರೈನ್ ಅಂತ ಹೇಳಿದ ತಕ್ಷಣ ಅದು ಅಫೆಕ್ಟ್ ಮಾಡೇ ಮಾಡುತ್ತೆ. ಮೊದಲೇ ಹಾರ್ಟ್ ವೀಕು, ವೇವ್ 20 ಮೇಲೆ ಜೋರ ಒಂದು 5-6 ಮಾಡಿ ಹತ್ತಿಬಿಡಿ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಅದರಿಂದ ಉಳಿಸೋದು ಭಾರಿ ಕಷ್ಟ ಆಗುತ್ತೆ. ಅವನು ಹಾರ್ಟ್ ಪ್ರಾಬ್ಲಮ್ ಇರಬೇಕಾದ ಕಾರಣ ಕೂಡ ಇಲ್ಲ, ಅವನು ವಯಸ್ಸು ಆಗ್ತಾ ಆಗ್ತಾ ಹೋದ ನ್ಯಾಚುರಲಿ ವೀಕಾಗಿಬಿಡುತ್ತೆ. ರೋಗ ಬಂದು ವೀಕಾಗಬೇಕಾಗಿಲ್ಲ, ಅದರಿಂದನೇ ವೀಕಾಗುತ್ತೆ. ಅವನು ಏನ್ ಹೇಳ್ಬೇಕು, ನನ್ನ ಕೈಯಲ್ಲಿ ಆಗೋದಿಲ್ಲ ಬೇಡೋದಿಲ್ಲ, ನನ್ನ ವಯಸ್ಸಾದನು ಜನ ತಪ್ಪು ತಿಳ್ಕೊಳ್ಬಾರ್ದು ಮಾಡ್ಬೇಕು. ರಿಯಾಲಿಟಿ ಅದನ್ನು ಒಪ್ಪಬೇಕು ಆಗುತ್ತೆ. ಸತ್ಯವನ್ನ ಒಪ್ಪೋದು ಅನಿವಾರ್ಯ. ಅದು ಒಂದು ರೋಗಿ ಇದ್ದಾನೆ, ಹೇಳ್ಬೇಕು ಯಾರ ಪ್ರಾಬ್ಲಮ್ ಇಲ್ಲ, ನನ್ನ ರೋಗ ಇದೆ ತಿನ್ನಕ್ ಆಗೋದಿಲ್ಲ. ಅವ್ರ ರೋಗ ಇರೋ ಅವನಿಗೆ ಗೊತ್ತು, ಬೇರೆ ಯಾರಿಗೆ ಗೊತ್ತು? ಈ ಮಧ್ಯೆ ಅನವೇಕ್ಷಚ ಪೌರುಷಂ, ತನ್ನ ಶಕ್ತಿ ಸಾಮರ್ಥ್ಯವನ್ನು ಗಮನಿಸ್ತೇನೆ, ಇನ್ನೊಬ್ಬ ಏನೋ ಮಾಡ್ತಾರೆ ಅಂತ ತಾನು ಮಾಡ್ಲಿಕ್ಕೆ ಹೋಗ್ತಾನಲ್ಲ, ಅದು ತಾಮಸ ಕಾರ್ಯ ಅಂತ ಕರ. ಅದು ತಾಮಸ ಕಾರ್ಯ. ಪಾಂಡವರು ಆಶ್ರಯಾಗವನ್ನು ಮಾಡಿದರು, ನಾನು ಬೌಂಡೇಕಾಗವನ್ನು ಮಾಡ್ತೇನೆ ಅಂತ ಹೋದ ದುರ್ಯೋಧನ. ಎಷ್ಟು ದುರಂತ ಗುರುಗಾಗ್ತಾನಾದ್ರಿಂದ ಹಾಗೆ ಮಾಡಕ್ ಬರೋದಿಲ್ಲ. ಮುಂದೆ ಹೇಳ್ತಾರೆ, ಇಷ್ಟೆಲ್ಲ ಮೋಹಾದ ಆರಭ್ಯತೆ ಕರ್ಮ ತತ್ ತಾಮಸ ಮುದಾಹೃತಂ. ಮೋಹಾತ್, ತಿಳುವಳಿಕೆ ಇಲ್ಲದೆ ಮಾಡೋ ಕೆಲಸಗಳೆಲ್ಲ ತಾಮಸ ಕೆಲಸಗಳೇನು? ತಿಳುವಳಿಕೆ ಇಲ್ಲದೆ ಮಾಡೋ ಕೆಲಸಗಳೆಲ್ಲ ತಾಮಸ ಕೆಲಸಗಳು. ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷಚ ಪೌರುಷಂ ಮೋಹ ಆರಭ್ಯತೆ ಕರ್ಮ ತತ್ ತಾಮಸ ಮುದಾಹೃತಂ. ಅನುಬಂಧ ನೋಡೋದಿಲ್ಲ, ಕ್ಷಯ ನೋಡೋದಿಲ್ಲ, ಹಿಂಸೆ ನೋಡೋದಿಲ್ಲ, ತನ್ನ ಶಕ್ತಿ ಸಾಮರ್ಥ್ಯಗಳ ಇತಿಮಿತಿಗಳನ್ನು ನೋಡೋದಿಲ್ಲ. ಕೊನೆಯದಾಗಿ ಮೋಹಾತ್, ತಿಳುವಳಿಕೆ ಇಲ್ಲದೆ ಏನು ಕೆಲಸ ಮಾಡ್ತಾನೆ ಆ ಎಲ್ಲ ಕರ್ಮವನ್ನು ಕೂಡ ತಾಮಸ ಅಂತ ಕರೆದಿದ್ದಾರೆ. ಈ ಮೂರನ್ನು ಸರಿಯಾಗಿ ಯೋಚನೆ ಮಾಡಿದಾಗ ದಿವಸದಲ್ಲಿ ಎಷ್ಟು ಸಲ ನಮಗೆ ಗೈಡ್ಲೈನ್ಸ್ ಟೈಪ್ ಭಗವದ್ಗೀತೆ ಕನ್ನಡಿಗಿಂತ ಹೆಚ್ಚು ಪವರ್ಫುಲ್ ಆಗಿ ನಮಗೆ ಅನುಕೂಲ ಮಾಡತಕ್ಕಂಥ ಕೃತಿ. ಇನ್ನು ಮುಂದೆ ಕರ್ತೃಗಳು ಮೂರು ವಿಧ ಎಂಬುದನ್ನು ಹೇಳುತ್ತಾರೆ. ಕರ್ತೃಗಳು ಸಹ ಮೂರು ವಿಧ. ಆ ಕರ್ತೃ ಯಾರೋ ಭೋಜನ ಭಗವಂತ, ಸಾತ್ವಿಕ ರಾಜಸ ತಾಮಸ, ಮತ್ತೆ ಮುಕ್ತ ಸಂಗೋ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧ ಸಿದ್ಧೋಹೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಮೊದಲನೇದು ಮುಕ್ತ ಸಂಘ, ಅಂದ್ರೆ ಅಟ್ಯಾಚ್ಮೆಂಟೇ ಇಲ್ಲ. ಅನಹಂವಾದಿ, ತುಂಬಾ ಜನಕ್ಕೆ ಅಹಂವಾದಿಗಳು. ಅಹಂವಾದಿಗಳು ಅಂದ್ರೇನು? ನಾನು, ನಾ ಮಾತೆತ್ತಿದ್ರೆ ನಾನು ನಾನು ನಾನು, ಅದ್ರ ಬೇರೆ ಪದ ಇರುತ್ತೆ ಬಿಡುತ್ತೆ, ನಾನು ಎಂಬುದು ಇರಲೇಬೇಕು ಅವ್ರಿಗೆ. ಮತ್ತೆ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನನ್ನ ಸಮಾನ ಇಲ್ಲ ಎಲ್ಲ, ನಾನು ಇಲ್ಲ ನನ್ನ, ಎರಡಿರಲೇಬೇಕು ಅವನಿಗೆ. ಅನಹಂವ ಹಾಗಿದ್ರೆ ಎಂದೂ ಅವನು ಸಾತ್ವಿಕ ಕರ್ತೃ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅನಹಂವಾದಿ, ನಾನು ಅಂತ ಪದವನ್ನ ಮಿನಿಮೈಸ್ ಮಾಡಿ ಉಪಯೋಗಿಸುತ್ತೆ. ನಿರ್ವಾಹ ಇಲ್ಲ ಕೆಲವು ಸೆಂಟೆನ್ಸ್ ಪೂರ್ತಿ ಆಗಬೇಕು ಅವಾಗ ನಾನು ಅನ್ಬೇಕೆ ಹೊರತು, ವಿನಾಕಾರಣ ನಾನು ಅಂತ ಹೇಳ್ಕೊಳ್ಳೋದು ಕೊಟ್ರೆ ಅವನು ತಾಮಸನಾಗ್ತಾನೆ, ಸಾತ್ವಿಕ ಆಗೋದೇ ಇಲ್ಲ. ಅದು ಪೃಥ್ವರಾಜ ಮಾತನ್ನು ಹೇಳ್ತಾನೆ. ಅವ್ನು ಹುಟ್ಟಿ ಬರ್ತಾನೆ, ಹುಟ್ಟಿ ಬರ್ತಿರ್ಲಿಕ್ಕೇನೆ ಒಂದಿವಾಗಾದ್ರೂ ಸ್ತೋತ್ರ ಮಾಡಿ ಶುರು ಮಾಡ್ತಾರೆ ಭಾಗವತ ಪುರಾಣದಲ್ಲಿ. ನೀನು ಅಂಥವನು ಹಾಗೆ ಹೀಗೆ ಅಂತ ಹೇಳಿದ ತಕ್ಷಣ ಮೊದಲು ಹೇಳುತ್ತಾನೆ, ಸ್ವಲ್ಪ ನಿಲ್ಲಿಸಿ ಮದ್ದು ಅಂತ ಹೇಳಿ, ನಿಲ್ಲಿಸಿ, ನನ್ನ ಹೊಳಗೆ ಹೋಗಬೇಡಿ ಅಂತ ಹೇಳುತ್ತಾನೆ. ನಾನು ಈಗಷ್ಟೇ ಹುಟ್ಟಿ ಬಂದವನು, ನನ್ನಲ್ಲಿ ಏನನ್ನು ನೀವು ಕಂಡಿಲ್ಲ, ನಾನೇನೂ ಮಾಡಿಲ್ಲ, ನಾನೇನು ಹೊಗಳೋದೀಗ? ರಾಜ ಅನ್ನ ಕಾರಣಕ್ಕೆ ಅಷ್ಟೇ ಹೊಗಳೋದಾದ್ರೆ ನನಗೆ ಬೇಕಿಲ್ಲ ಅಂತ ಹೇಳ್ಬಿಟ್ಟು, ನನಗೆ ಬೇಕಿಲ್ಲ, ಹೊಗಳದ್ದು ದೇವರನ್ನು ಹೊಗಳಿ, ನನ್ನಾಕೆ ಹೊಗಳುತ್ತೀರಿ? ಹೀಗೆ ಆತ್ಮ ಪ್ರಶಂಸೆಯನ್ನ ಅಹಂಕಾರವನ್ನು ಗೆದ್ದವನು ಪೃಥ್ವರಾಜ, ಜಗತ್ತಿನ ಶ್ರೇಷ್ಠ ಚಕ್ರವರ್ತಿಗಳ ಸಾಲಿಗೆ ಸೇರಿದಂಥ ಪುಣ್ಯಾತ್ಮ. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಅಹಂ ನಾನು ನನ್ನದು ಎಂಬ ಜಡಮತಿ ಮಾನವನು ಏನೇನು ಮಾಡುವ ಪುಣ್ಯಕರ್ಮಗಳ ದಾನವರು ಸೆಳೆದೊಯ್ಯುವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಬರೀತಾರೆ, ನಾನು ನನ್ನದು ಎಂಬ ಹೀನ ಮಾನವ, ಅವನು ಭಾರಿ ಹೀನ ಮಾನವ, ಅವನೇನೇನು ಮಾಡ್ತಾನೆ ಅಂತ, ಅವನ ಪುಣ್ಯಕರ್ಮಗಳನ್ನೆಲ್ಲ ದಾನವರು ಸೆಳೆದೊಯ್ಯುವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಅದು ರಾಕ್ಷಸರ ಪಾಲಾಗತ್ತೆ ಹೊರತು ದೇವರು ಅದನ್ನು ಮೆಚ್ಚೋದಿಲ್ಲ. ಮುಕ್ತ ಸಂಗ ಅನಹಂವಾದಿ ಧೃತಿ ಉತ್ಸಾಹ ಸಮನ್ವಿತ. ಧೃತಿ ಅಂದ್ರೆ ಧೈರ್ಯ, ಉತ್ಸಾಹ ಭಾರಿ ಉತ್ಸಾಹ, ಅವುಗಳಿಂದ ಕೂಡಿ ಕೆಲಸ ಮಾಡುತ್ತಾನೆ. ಸಾತ್ವಿಕ ಅಂದ್ರೆ ಹಾಗೇನೆ, ಏನ ಕೆಲಸ ಹೇಳಿದಷ್ಟು ಹೌದಾ ನಾ ಮಾಡಬೇಕಾ, ಓ ಮಾಡ್ತೇನೆ ಅಂದ್ರೆ ಅಷ್ಟು ಅವನಿಗೆ ಆಸೆ ಮಾಡಬೇಕು ಅಂತ ಅಪೇಕ್ಷೆ. ಅಷ್ಟು ಚಿಕ್ಕವ್ರು ಆಗಿರ್ತಾರೆ, ದೊಡ್ಡ ಆದ್ಮೇಲೆ ಆ ಕಲ್ಲು ಕೂತ ಕೂತ್ ಬಿಡ್ತಾನೆ. ಹಾಗೆ ಚಿಕ್ಕ ಮಕ್ಕಳು ಓಡ್ತಿರ್ತಾರೆ, ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ ಹೇಳಿಬಿಟ್ಟು ಓಡ್ತಾರಲ್ಲ, ಅಲ್ಲಿ ವಿವೇಕ ಇರೋದಿಲ್ಲ, ಉತ್ಸಾಹ ಇದೆ. ಅದು ವಿವೇಕ ಬರುತ್ತೆ, ಉತ್ಸಾಹ ಹೋಗ್ಬಿಡುತ್ತೆ, ಹಾಗಾಗಿ ಬರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಧೃತ್ಯುತ್ಸಾಹ ಸಮನ್ವಿತ ಇದರಲ್ಲಿ ಬರುತ್ತೆ. ರಾಜಸೂಯಾಗದ ಕಾಲಕ್ಕೆ ನೋಡ್ತೇವೆ, ದಿಗ್ವಿಜಯಕ್ಕೆ ಅಂತ ಹೋಗಬೇಕು, ನಾಲ್ಕು ದಿಕ್ಕುಗಳನ್ನು ಗೆದ್ದು ಬರಬೇಕು, ಎಲ್ಲ ರಾಜ ಮಹಾರಾಜರನ್ನು ಸೋಲಿಸಬೇಕು, ಕಪ್ಪ ಕಾಣಿಕೆ ತರಬೇಕು. ಯಾರು ಹೋಗಬೇಕು ಅಂದ್ರೆ ಅರ್ಜುನ ಮುಂದೆ ಬಂದು ಬಿಡ್ತಾನೆ, ನಾನು ಹೋಗ್ತೇನೆ, ಒಬ್ಬನೇ ಮುಗಿಸ್ಕೊಂಡು ಬಿಡ್ತೇನೆ ಎಲ್ಲ ಕೂಡ. ಎಷ್ಟು ಉತ್ಸಾಹ, ಎಷ್ಟು ಧೈರ್ಯ. ಬಿಡ್ತಾರೆ ಭಾರಿ ಕತ್ತೆ ಕೆಲಸ, ಯಾರೋ ಹೋಗಿ ಬರಲಿ, ಕೃಷ್ಣಾಪಣೆ ನಾನು ಬರ್ತೇನೆ ಅಂದ್ರೆ ಬರ್ತಿತ್ತು. ಅದಿಲ್ಲ, ನಾನು ಹೋಗ್ತೇನೆ. ವೇದವ್ಯಾಸ ಹೇಳ್ತಾರೆ, ಅರ್ಜುನ ನಿನ್ನ ಧೈರ್ಯ ಭಾರಿ ಮೆಚ್ಚಿದ್ದೇನೆ, ಆದರೆ ಎಲ್ಲ ಕಡೆ ಒಬ್ಬನಿಗೆ ಹೋಗಬೇಡ, ಉಳಿದವರಿಗೂ ಪುಣ್ಯ ಬರಬೇಕಲ್ಲ ಅಂತ ನಿಧಾನವಾಗಿ ಹೇಳ್ತಾ, ಮಹಾರಾಕ್ಷಸರು ಬೇರೆ ಇದ್ದಾರೆ, ಎಲ್ಲ ಗರ್ಜನ ಕೈಯಲ್ಲಿ ಆಗೋದಿಲ್ಲ, ಪೂರ್ವ ದಿಕ್ಕಿಗೆ ಭೀಮಸೇನ ಹೋಗಲಿ, ನೀವು ಉತ್ತರ ದಿಕ್ಕಿಗೆ ಹೋಗು ಅಂತ ಎಲ್ಲ ಹಂಚಿಕೊಡ್ತಾರೆ. ಅರ್ಜುನ ತ ಹಿಂಸರ್ಕೊಳ್ಳೋದಿಲ್ಲ, ಅಷ್ಟ ಮುಂದೆ ಬರ್ತಾನೆ. ಯಾವುದೇ ಒಂದು ಕೆಲಸವನ್ನು ಮಾಡೋ ಪ್ರಸಂಗ ಬಂದ್ರೆ ಯಾರು ಮುಂದೆ ಬರ್ತಾರಲ್ಲ ಅವನು ಸಾತ್ವಿಕ ಕರ್ತ. ಅವಾಯ್ಡಿಂಗ್ ಟ್ಯಾಕ್ಟಿಕ್ಸ್ ಯಾವುದು ಡೇಂಜರಸ್. ನಮ್ಮ ದೇಹ ಇರೋದೇ ಸ್ವಲ್ಪ ಕಾಲ, ಆಯುಷ್ಯ ಭಾರಿ ಕಡಿಮೆ, ಅವಕಾಶಗಳು ಸಿಕ್ಕೋದು ಭಾರಿ ಕಷ್ಟ. ಸಿಕ್ಕ ಕಳ್ಕೊಳ್ಳೋದ್ರಿಂದ ದಂಡತನ ಮತ್ತೊಂದು ಇರೋದಿಲ್ಲ. ಆದ್ರಿಂದ ಏನಾದರೂ ಒಳ್ಳೆ ಕೆಲಸ ಮಾಡೋ ಅವಕಾಶ ಬಂತು ಅಂದ್ರೆ ನಾನು ನಾನು ಅಂತ ಅದನ್ನ ಉತ್ಸಾಹದಿಂದ, ಅಹಂಕಾರದಿಂದ ಅಲ್ಲ, ಉತ್ಸಾಹ ಅವೇಲ್ ಮಾಡ್ಕೋಬೇಕು. ನನ್ನ ಕೈಯಲ್ಲಿ ಆದದನ್ನು ಮಾಡಿಬಿಡ್ತೇನೆ ಅನ್ಬೇಕು ಹೊರತು ಹಿಂದೆ ಸರ್ಕೊಳ್ಳೋದು ಒಂದು ಸ್ವಭಾವ. ಇನ್ನೂ ಮಹಾನುಭಾವರು ಇರ್ತಾರೆ, ಬರೋರು ಹಿಂತ ಹೇಳಿಬಿಡ್ತಾರೆ, ಏ ನೀವೇನು ಆಚಾರ ಸುಮ್ಮನೆ ಕೂಡ್ರಿ ಸಾಕು ಅಂತ ಹೇಳಿಬಿಟ್ಟು ಬಿಡಿಸಿಬಿಡ್ತಾರೆ. ಪಾಪ, ದೊಡ್ಡ ದೊಡ್ಡ ಉತ್ಸವಗಳಿಗೆ ಕಲ್ಲು ಹಾಕ್ತಾರೆ ಗೊತ್ತಾ, ರಥೋತ್ಸವದಂತ ಉತ್ಸಾಹಕ್ಕೆ ಕಲ್ಲು ಹಾಕಿಬಿಡ್ತಾರೆ. ಆದ್ರೆ ತಾನು ಮಾಡಿ ಇನ್ನೊಬ್ಬರು ಮಾಡಿಕೊಡಬಾರದು, ಭಾರಿ ತಪ್ಪದು ಬಂದು. ಅದಕ್ಕೆ ಧೃತ್ಯುತ್ಸಾಹ ಸಮನ್ವಿತ, ಆ ಮಾತಿನಲ್ಲಿ ಎಷ್ಟು ಶಕ್ತಿಯುತವಾದ ಮಾತು. ದೇವ್ರ ಪೂಜೆ ಮಾಡೋ, ಓ ನಾನು ಮಾಡಬೇಕಾ, ಎಷ್ಟು ಉತ್ಸಾಹ ಇರಬೇಕು ಗೊತ್ತಾ ಅದಕ್ಕೆ. ಧೈರ್ಯ ಸರಿ ತಂದೀರ, ಏ ಮಾಡ್ತೀನಿ ಅದಕ್ಕೆಲ್ಲ ಏನಂತೆ, ಯಾವಾಗಲೂ ಯಾರು ಮಾಡ್ತಾರೆ, ಅದೇ ಇದ್ದಿದ್ದೇನೆ, ಎಷ್ಟು ತೊಳೆದ್ರು ಸಾರಿ ಗ್ರಾಮ ಕಪ್ಪೆ ಅಂತ ಹೇಳ್ಬೋದು. ಜೊತೆಗೆ ಏನು ತೊಳೆದ್ರು ತೊಳೆ ಏನು ಬಂತ, ಅದರಿಂದ ಯಾರೇ ಮಾಡ್ಕೊಳ್ಳಿ ಅಂದ್ರೆ ಅವಾಯ್ಡಿಂಗ್ ಟ್ಯಾಕ್ಟಿಕ್ಸ್ ಮೇಲೆ ಉಪಯೋಗ ಇಲ್ಲ. ಅದಕ್ಕೆ ಉತ್ಸಾಹ ಬಡಿಸೋಕು, ಸಮಾನ ಬಡಿಸಬೇಕು ಅಂತ ಕೇಳಿ ಎಲ್ಲ ಆ ಕಡೆ ನೋಡ್ತಾ ಕೂತಿರ್ತಾರೆ, ನಮ್ಮ ಕರದಲ್ಲ ಅಂದ್ರೆ ಯಾವ ಕಡೆ ನೋಡ್ತಾ ಕೂತಿರ್ತಾರೆ, ಯಾರು ಎದ್ದ ಮೇಲೆ ನಾನೇ ಮಾಡ್ತಾ ಇದ್ದೀನಿ ಊಟ ಆದ್ಮೇಲೆ ಅಂತಾರೆ. ಅದಲ್ಲ, ಆ ಕಾಲಕ್ಕೆ ಹೌದು ನಾನು ಅಂದಿರ್ತೇನೆ, ಇನ್ನೇನು ಊಟ ಕೂಡಬೇಕು ನೋಡ್ತಾ, ಬಡಿಸೋಕೆ ಕಡಿಮೆ ಆಗಿಬಿಟ್ಟಿದ್ದಾರೆ, ಪಾಪ ಒದ್ದಾಡ್ತಿದ್ದಾರೆ, ನಾನು ಬರ್ತೇನೆ. ಶಕ್ತಿ ಇದ್ದಾಗ ಅವಕಾಶ ಉಪಯೋಗಿಸಿಕೊಳ್ಳೋದು ದೊಡ್ಡ ಯೋಗ. ಅದನ್ನ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ. ಎಲ್ಲರಿಗೂ ಅದೇ ಊರೇ, ಅದೇ ಸ್ಥಳನೇ, ಅದೇ ಪರಿಸರನೇ, ಆದರೆ ಜ್ಞಾನ ಉಪಯೋಗ ಮಾಡ್ಕೋತಾನೆ ದಡ್ಡ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳುತ್ತಾರೆ. ಅವಕಾಶಗಳನ್ನ ಅವಕಾಶ ಬಾಗಲು ಬಡದಾಗ ತೆಗಿದೆ, ನಾವು ಮೂರ್ಖರಾಗಬಾರದು ಅಂತ ಹೇಳೋದಕ್ಕೆ ಈ ಮಾತು ಸಾಕ್ಷಿ ಇದು. ಧೃತ್ಯುತ್ಸಾಹ ಸಮನ್ವಿತ ಸಿದ್ಧ ಸಿದ್ಧೋಹೋ ನಿರ್ವಿಕಾರ. ಕೆಲಸ ಆಗಲಿ ಬಿಡ್ಲಿ, ಆದರೆ ಮನಸ್ಸಿನ ವಿಕಾರ ಮಾತ್ರ ತಂದ್ಕೊಳ್ಳೋದಿಲ್ಲ, ಆಗಬೇಕು ಅಂತ ಮಾಡ್ತಾನೆ, ಅಕಸ್ಮಾತ್ ಆಗಲಿಲ್ಲ ಆದರೆ ಅದಕ್ಕೋಸ್ಕರ ಕೊರಗಬಾರದು. ದೇವರ ಸಂಕಲ್ಪ ಅಷ್ಟೇನೆ, ಭಾರಿ ಆಯ್ತೋ ನಾನು ಮಾಡಿದೆ ಅಂತ ಉಬ್ಬಿ ಬಿಡಬಾರದು. ದೇವರ ದಯ ಆಯಿತು, ಕಂಟ್ರೋಲ್ ಮಾಡಬೇಕಾದ್ರೆ ದುಃಖ ಬಂದಾಗ ಕುಗ್ಗಬಾರದು. ಸಿದ್ಧ ಸಿದ್ಧೋಹೋ ನಿರ್ವಿಕಾರ ಹಿಂದೆ ಬಂದಿದೆ. ಸಿದ್ಧ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ, ಎರಡನೇ ಅಧ್ಯಾಯದಲ್ಲಿ ಬಂದ ಮಾತಿನ ಸಂಗ್ರಹ. ಕೆಲಸ ಆಗೋದು ಬಿಡೋದು ಸೆಕೆಂಡರಿ, ಪ್ರಾಮಾಣಿಕವಾಗಿ ಮಾಡಬೇಕಾದ ಪ್ರೈಮರಿ ಥಿಂಗ್. ಅದು ಬಂದು ಯೋಗಿ ಬಂದಿದ್ದಾನೆ, ಒಳ್ಳೆ ಪ್ರಯತ್ನ ಉಳಿಸೋ ಪ್ರಯತ್ನ ಪಡಬೇಕು, ಅಕಸ್ಮಾತ್ ಉಳಿಲಿಲ್ಲ ಯೋಚನೆ ಇಲ್ಲ ಅದು ಉಳಿಲಿಕ್ಕಿಲ್ಲ ಅಂತ ಮೊದಲೇ ವಸ್ತು ಕೂಡ ನಿಲ್ಲಿಸಿಬಿಡಬಾರದು. ಈ ಮತ್ತೆ ಉಳಿಲಿಕ್ಕಿಲ್ಲ ಅಲ್ಲ, ಎಂಥ ಸೀರಿಯಸ್ ಕಂಡೀಷನ್ ಇದೆ, ಅವನಿಗೇನೋ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ, ಸ್ಟಿಲ್ ತನ್ನದೇನು ಮಾಡಕ್ಕೆ ಸಾಧ್ಯವಾಗುತ್ತೋ ಅದನ್ನು ಪ್ರಯತ್ನ ಪಡಬೇಕು. ಅದನ್ನ ಪ್ರಾಮಾಣಿಕವಾದ ವೈದ್ಯ ಹಾಗೆ ಮಾಡ್ತಾನಲ್ಲ, ಹಾಗೆ ಪ್ರತಿಯೊಂದು ಕಾರ್ಯವನ್ನು ಕೂಡ ಮಾಡಬೇಕು. ಸಿದ್ಧ ಸಿದ್ಧೋಹೋ ನಿರ್ವಿಕಾರ, ಕೆಲಸ ಆಗೋದು ಬಿಡೋದು, ಫಲ ಸಿಗೋದು ಬಿಡೋದು ಅನಂತರದ ಮಾತು. ಕೆಲಸವನ್ನು ಸರಿಯಾಗಿ ಮಾಡಲೇಬೇಕು ಅನ್ನೋದು ನಮ್ಮ ಒಂದು ಜವಾಬ್ದಾರಿ ಆಗಬೇಕು ಅಂತ ಭಗವಂತ ತಿಳಿಸ್ತಾನೆ. ಸಿದ್ಧ ಸಿದ್ಧೋಹೋ ನಿರ್ವಿಕಾರ, ಕರ್ತ ಸಾತ್ವಿಕ ಉಚ್ಯತೆ, ಅದನ್ನು ಸಾತ್ವಿಕ ಕರ್ತೃ ಅಂತ ಕರೀತಾರೆ. ಇದೆಲ್ಲ ತಿಳ್ಕೊಂಡಾಗ ನಾವು ಸಾತ್ವಿಕರಾಗಲಿಕ್ಕೆ ಭಾರಿ ಪ್ರಯತ್ನ ಪಡಬೇಕು. ಮುಕ್ತ ಸಂಗ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧ ಸಿದ್ಧೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಇನ್ನು ಎರಡನೇ ಭಾಗ, ಅವನು ರಾಜಸ ಕರ್ತ, ರಾಗಿ, ಕರ್ಮ ಫಲ ಪ್ರೇಪ್ಸುಹು, ಲುಬ್ಧ, ಹಿಂಸಾತ್ಮಕ, ಅಶುಚಿ. ಒಂದೊಂದೇ ಹರ್ಷ ಒಬ್ಬ ಹರ್ಷಾಮರ್ಷ ಗುಣಗಳಿಂದ ಕೂಡಿದವನು ಅಂಥ ವ್ಯಕ್ತಿ ಕರ್ತ ರಾಜಸ ಉಚ್ಯತೆ. ಅವನು ರಾಜಸ ಕರ್ತ. ಅವನ ಲಕ್ಷಣ ಮೊದಲನೇ ರಾಗಿ ಅಂತ ಹೇಳಿಬಿಟ್ರು. ಬರೀ ಸಂಸ್ಕೃತ ಫಸ್ಟ್ ಟೈಮ್ ಓದಿದವರಿಗೆ ಓ ರಾಗಿ ವಿಷಯ ಬಂದಿದೆ ಇದರೊಳಗೆ, ರಾಗಿ ಗೋಧಿ ಅಕ್ಕಿ ಅಂತ ತಿಳ್ಕೊಂಡ್ಬಿಟ್ರೆ ಅದಲ್ಲ. ಮತ್ತೆ ಇದು ರಾಗಿ, ಧನ ಇದ್ದವನು ಧನಿ, ರಾಗ ಇದ್ದವನು ರಾಗಿ. ಇಲ್ಲೊಂದು ತಪ್ಪಾಗತ್ತೆ, ರಾಗ ಅಂದ್ರೆ ಯಾವುದು ಸಂಗೀತದ ರಾಗ ಅಲ್ಲ. ಮತ್ತೆ ಇದು ರಾಗ ಅಂತ ಹೇಳಿದ್ರೆ ಆಸೆ ದುರಾಸೆ ಅಂತ ಅರ್ಥ. ರಾಗಿ ಏನೋ ಕೆಲಸ ಬಂತೋ, ತನಗೇನಾದರೂ ಬೆನಿಫಿಟ್ ಸಿಗ್ತದ ತಲೆ ಯೋಚನೆ ಮಾಡ್ತಾನೆ, ಏನೋ ನನಗೂ ಸಿಗೋದಾದ್ರೆ ಸರಿಯೇ ಅಂತ ಆ ಫಲದ ಬಗ್ಗೆ ಅಪೇಕ್ಷೆಯಿಂದ ಹೋಗ್ತಾನಲ್ಲ, ಅದು ಮೊದಲನೇ ಡಿಫೆಕ್ಟು ರಾಜಸ ಕರ್ತನು. ರಾಗಿ ಕರ್ಮ ಫಲ ಪ್ರೇಪ್ಸುಹು, ಅವನಿಗೆ ಕರ್ಮಫಲ ಸಿಗಬೇಕು ಅಂತಕ್ಕಂಥ ಅಪೇಕ್ಷೆ. ಇಲ್ಲಿ ಹೋದ್ರೆ ಮಾಡುತ್ತಾ ಏನ್ರಿ ಕೊಡ್ತೀರಿ, ಇಲ್ಲಿ ಹೋದ್ರೆ ಇಲ್ಲ. ಈ ಲಂಚದ ಕಾನ್ಸೆಪ್ಟ್ ಶುರುವಾಗಿದ್ದೆ ಅದರಿಂದ. ನನಗೇನು ಕೊಡ್ತೀರಿ, ಸ್ವಲ್ಪ ನಿಮ್ಮ ಫೈಲ್ ಮುಂದಕ್ಕೆ ಹೋಗ್ತಾರೆ, ಎಷ್ಟು ರೂಪಾಯಿ ಗ್ರಾಂಟ್ ಬರುತ್ತೆ, ನನಗೇನು ಕೊಡ್ತೀರಿ ಅಂತ ಕೇಳ್ತಾನೆ. ಇಲ್ಲಿ ಶುರುವಾಗುತ್ತೆ ಕರ್ಮ ಫಲ ಪ್ರೇಪ್ಸುಹು. ಇವತ್ತು ಎಂತ ಕೆಲಸ, ಸ್ಟೂಡೆಂಟ್ ಸ್ಕಾಲರ್ಶಿಪ್ ತಿಂದು ಹಾಕ್ಬಿಡ್ತಾರೆ ಎಷ್ಟೋ ಜನಗಳು. ಅವನು 100 ಬಡ ಬದಲೇ ಬಡ ಹುಡುಗ ಪಾಪ, ಅವನು ಸರಿಯಾಗಿ ಬಟ್ಟೆಗೆ ಪುಸ್ತಕ ದುಡ್ಡಿರೋದಿಲ್ಲ, ಏನೋ ಅಪ್ಪಿ ತಪ್ಪಿ 500 ಬಂದಿರುತ್ತೆ, ಅದರೊಳಗೆ ಎಲ್ಲ ಹೊಡಿತಾ ಹೋಗ್ಬೇಕು ಮೇಲಿಂದ. ಕೊನೆಗೆ ಬರೋದು 10 ಆಗಿರುತ್ತೆ, 1,000. ಇದು ನೋಡಿದರೆ ಯಾಕೆ ನಮಗೇನು ಸಿಗುತ್ತೆ ಅದರಿಂದ? ಅಲ್ಲ ನಿಮ್ಗೆ ಸಿಗಲಿ ಅಂತ ಕೊಟ್ಟಿಲ್ಲ, ಅದನ್ನು ಅವನಿಗೆ ಸಿಗಲಿ ಅಂತ ಕೊಟ್ಟಿರೋದು ಪಾಪ. ಯಾವನೋ ಸಿಗಲಿ ಅಂತ ಯಾರೋ ಲೆಟರ್ ಬಂದ್ರೆ ತಾನು ಹರ್ಕೊಂಡು ಯಾರೋ ಓದ್ತಾ ಕೂತ್ಕೊಂಡ್ರೆ ಹೇಗೋ ಹಾಕಿ. ಕಂಡವ್ರ ಮನೆ ಪತ್ರ ತಾನು ಓದಿದ್ರೆ ಎಷ್ಟು ತಪ್ಪೋ ಆ ತಪ್ಪು, ಅದು ಪೋಸ್ಟ್ ಮ್ಯಾನ್ ಕೆಲಸ ಡೆಲಿವರ್ ಮಾಡೋದೇ ಹೊರತು ತೆಗೆದು ಓದೋದಲ್ಲ. ಅದೇ ರೀತಿನೇ ಪೈ ಟು ಪೈ ಅವನೇ ತಲುಪೋದೆ ಹೊರಟು ನಮಗೆ ತಲುಪೋದಲ್ಲ. ಅದು ಒಂದು ಅದು ತಲುಪೋದು ನಾವೇ ಯಾಕೆ ಮಾಡಬೇಕು ಅನ್ನೋ ಭಾವನೆ ಬಂತು ಅಂದರೆ ಅದು ರಾಜಸ ಕರ್ತೃವಾಗ್ತಾನೆ. ರಾಗಿ ಕರ್ಮಫಲ ಪ್ರೇಪ್ಸುಹು, ಲುಬ್ಧ ಲುಬ್ಧ ಭಾರಿ ಲೋಭಿ, ಜಿಪುಡತನದ ಪರಾಕಾಷ್ಠೆ. ಒಳ್ಳೆ ಕೆಲಸ ಮಾಡಬೇಕು, ಇಷ್ಟು ಖರ್ಚು ಮಾಡಬೇಕು, ಮಾಡಕ್ಕೆ ತಯಾರಿಲ್ಲ, ಅದು ರಾಜಸ. ಅದು ನಮ್ಮ ಜನ ಕಣ್ಣು ಮುಚ್ಕೊಂಡು ಅಂಥ ಕೆಲಸ ಮಾಡ್ತಾರೆ. ಗೋದಾನ ಮಾಡಬೇಕು, ಅಯ್ಯೋ 5,000 ಖರ್ಚಾಗಿ ನಿಜವಾದ ಗೋವು ಕೊಟ್ಟುಬಿಟ್ರೆ 100 ಮುಗಿಸಿಬಿಡಿ ಅಂತಾರೆ, ಮುಗಿಸೇ ಬಿಡ್ತಾರೆ 100. ಲುಬ್ಧ ದುಡ್ಡು ಖರ್ಚು ಮಾಡಕ್ಕೆ ತಯಾರಿಲ್ಲ, 5,000 ಯಾರು ಕೊಡ್ತಾರೆ? ಯಾರಿಗೋ ಕೊಡೋದು, ತಂದೆ ತಾಯಿಗಳಿಗೋಸ್ಕರ ಕೊಡೋದು, ವೈತರಣ್ಯ ದಾಟಿಸ್ಲಿಕ್ಕೆ ಅಂತ ಕೊಡಬೇಕು. ಪಾಪ ವೈತರಣ್ಯ ಹಾಕಿಬಿಡ್ತಾನೆ, ದಾಟಿಸೋದಿಲ್ಲ, ಅದು ಹೆಚ್ಚು ತಾನೇ ಹೋಗಿರೋದಾಗಿಬಿಡುತ್ತೆ. ಪಾಪ 50,000 ದೊಡ್ಡದಲ್ಲ, ಅವ್ರು ಎಷ್ಟು ಬೆಳೆಸಿರ್ತಾರೆ ಪಾಪ, ಅವರು ತಮ್ಮ ಊಟ ತಿಂದು ಬಿಟ್ಟು ಅವನು ಬೆಳೆಸಿರ್ತಾರೆ, ತಾವು ಮಲಗದೆ ಅವನ್ನು ತೂಗಿರ್ತಾರೆ ಪಾಪ, ತಮ್ಮ ಕೆಲಸ ಬಿಟ್ಬಿಟ್ಟು ಅವನು ಸ್ಕೂಲಿಗೆ ಕಳಿಸಿರ್ತಾರೆ. ಅಂಥವ್ರಿಗೋಸ್ಕರ ಒಂದು ಗೋವು ಕೊಡೋ ಯೋಗ್ಯತೆ ಇಲ್ವಾ ಇವನಿಗೆ? ಇವತ್ತು 100 99 ಜನ ನಿಜವಾದ ಗೋವು ಕೊಡೋದಿಲ್ಲ. ಇದ್ರ ಬಗ್ಗೆ ಯಾರಂದ್ರೆ ಅವರಿಗೆ ಗೊತ್ತಿರುತ್ತೆ, ನಿಜವಾದ ಗೋವು ಕೊಟ್ಟಿಲ್ಲ ಅಂತ ಅವರಿಗೆ ಗೊತ್ತಿರುತ್ತೆ. ಇನ್ನು ಗೋವು ಎಲ್ಲಿಂದ ಉಳಿಬೇಕು ಈ ಮಧ್ಯೆ? ಗೋ ಸಾಕಲಿಕ್ಕೆ ತಯಾರಿಲ್ಲ, ಗೋ ಕೊಳ್ಳಕ್ಕೆ ತಯಾರಿಲ್ಲ, ಗೋ ರಕ್ಷಣೆ ಆಗ್ಬೇಕು, ಎಲ್ಲಿಂದ ಆಗುತ್ತೆ? ಅದು ಒಂದು ಸಾಧ್ಯನೇ ಇಲ್ಲ. ಶಾಸ್ತ್ರಗಳು ಕಂಪಲ್ಸರಿ, ಒಬ್ಬ ಮನುಷ್ಯ 3 ಗೋವುಗಳನ್ನ ಮಿನಿಮಮ್ ಕಾಪಾಡಬೇಕಂತ, 3 ಗೋವುಗಳ ಮಿನಿಮಮ್. ಅದು ಹೇಗೆ ಅಂದ್ರೆ, ತಂದೆ ಅಥವಾ ತಾಯಿ ಯಾರೇ ಮೃತರಾದರೂ ಕೂಡ ಸಾಯೋದಕ್ಕಿಂತ ಮುಂಚೆ ಅಂತ್ಯಕಾಲದಲ್ಲಿ ಒಂದು ಗೋದಾನ ಮಾಡಲೇಬೇಕು, ಅದು ಕಂಪಲ್ಸರಿ. ಅದರಿಂದ ಅವರ ಜೀವನ ಭಾರಿ ಕಲ್ಯಾಣವಾಗತಕ್ಕಂಥ ಯೋಗ. ಎರಡನೇದು, ಅವ್ರು ವೈಕುಂಠ ಮಾಡ್ತಾರಲ್ಲ, ದಾನ ಕೊಡಬೇಕಲ್ಲ, ಆಗೊಂದು ಕೊಡಬೇಕಾದ ಅತ್ಯಂತ ಅನಿವಾರ್ಯವಾದದ್ದು. ಆಮೇಲೆ ಆರನೇ ವೈತರಣೆ ದಾಟಿಸ್ಬೇಕಲ್ಲ, ಆಗೊಂದು ಕೊಡಬೇಕಾದ ಅತ್ಯಂತ ಅನಿವಾರ್ಯ ಮಿನಿಮಮ್. ಇದು ಮ್ಯಾಕ್ಸಿಮಮ್ ನಡೀತಾ ಇಲ್ಲ, ಮಿನಿಮಮ್ ನಡೀತಾ ಇರೋದು. ಇನ್ನು ಶಾಸ್ತ್ರ ಹೇಳ್ತದೆ, ಪ್ರತಿಯೊಂದು ಶುಭ ಕಾರ್ಯ ಮಾಡ್ತೀರಲ್ಲ ಒಂದು ಗೋದಾನ ಮಾಡಿ ಅಂತ ಹೇಳ್ತಾರೆ. ಪ್ರತಿಯೊಂದು ಶುಭ ಆಗ ಗೋ ಬೆಳೀತಾ ಬೆಳೀತಾ ಹೋಗುತ್ತಲ್ಲ, ನಿಮ್ಮ ಕಾರ್ಯ ಬೆಳೀತಾ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಮಗು ಹುಟ್ಟಿದಾಗ, ಕೃಷ್ಣಾವತಾರವಾದಾಗ ವಸುದೇವ ಲಕ್ಷಾಂತರ ಗೋವುಗಳನ್ನು ದಾನ ಮಾಡಿದನಂತೆ. ಲಕ್ಷಾಂತರ ಗೋವುಗಳನ್ನು ಹುಟ್ಟಿದ್ದು ಗೋಪಾಲಕೃಷ್ಣ, ಅಂಥವನು ಹುಟ್ಟಬೇಕಾದ್ರೆ ಎಷ್ಟು ಪುಣ್ಯ ಮಾಡಿದ್ರು.